ಯದ್ಯಪಿ ನಾನು 23ನೇ ತಾರೀಕುವರೆಗೂ ಇಲ್ಲ ಅಂತ ಹೇಳಿದ್ದೆ. ಇವತ್ತು ಒಂದು ದಿವಸ ಮಾತ್ರ ಕರೆದೆ, ಚಿಕ್ಕ ಕಾರಣ ಇದೆ. ಚೂರು ಹೊತ್ತು ಹೇಳಿ ಹೊರಡ್ತೆ, ತೊಂದರೆ ಕೊಟ್ಟೆವಲ್ಲ ಪಾಪ ತುಂಬ ದೂರದ ಬರ್ಲಿಕ್ಕೆ. ಇಷ್ಟು ಕಾರಣ. 8ನೇ ತಾರೀಕು ನಾಳೆ ಶ್ರೀಪಾದರ ಸ್ವಾಮಿಗಳು ಮತ್ತು ತಂಬೆಹಳ್ಳಿ ಸ್ವಾಮಿಗಳು ಅವರಿಬ್ಬರು ಒಂದು ಚಿಕ್ಕ ಮನೆ ತಗೊಂಡಿದ್ದೇನೆ. ನಮ್ಮ ಮಾತೃಸಂಘ ಚಾಮರಾಜಪೇಟೆ ಮಾತೃಸಂಘದ ಹಿಂದೆ ಒಂದು ಚಿಕ್ಕ ಮನೆ, ಅಲ್ಲಿಗೆ ಪಾದಪೂಜೆ ಬರ್ತಾರೆ. ನಂತರ ಭಿಕ್ಷೆ ಅವರದ್ದೆಲ್ಲ ಶ್ರೀಪಾದರ ಮಠದಲ್ಲಿ ಆಗುತ್ತೆ. ಇಷ್ಟು ನೀವೆಲ್ಲ ನಮ್ಮ ಮನೆಗೆ ಬಂದು ತಾಂಬೂಲ ತಗೊಂಡು ಅಲ್ಲಿ ಪ್ರಸಾದಕ್ಕೆ ಬರಬೇಕು ಅಂತ ಕರೆಯಲಿಕ್ಕೆ ಇಲ್ಲಿ ಬಂದೆ. ನಿಮ್ಮ ನಿಮ್ಮ ಮನೆಯಲ್ಲಿ ಇದು ನನಗೆ ಗೊತ್ತಿಲ್ಲ, ಅಲ್ಲೆಲ್ಲ ಬರಲಿಕ್ಕೆ ನನಗೆ ಆಗಲ್ಲ, ಒಬ್ಬನೇ ಇದ್ದೇನೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಬರಬೇಕು. ಸರಿಯಾ? ಮನೆ ಚಾಮರಾಜಪೇಟೆ ಮಾತೃ ಸಂಘ ಹಿಂಭಾಗದಲ್ಲಿ ಇರೋದೇ ಎರಡು ಮನೆ. ಬೆಳಿಗ್ಗೆ ಒಂದು ಪ್ರಾಯಶಃ 9:30 to 10:30 ಬಂದುಬಿಟ್ರೆ ನೀವು 11:30 ಸ್ವಾಮಿಗಳಲ್ಲಿ ಪೂಜಾ ಕೊಡ್ತಾರೆ ಶ್ರೀಪಾದ ಮಠದಲ್ಲಿ 11:30-12:00. ಅದಕ್ಕೆ ಇಲ್ಲಿ ಬಂದು ಚೂರು ತಾಂಬೂಲ ತಗೊಂಡು ನಂತರ ಅಲ್ಲಿ ಪ್ರಸಾದಕ್ಕೆ ಬಂದರೆ ಎಲ್ಲ ತಪ್ಪದೇ ಬರಬೇಕು. ನಿಮ್ಮನ್ನೆಲ್ಲ ಲೆಕ್ಕ ಮೊದಲೇ ಹಾಕಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ ಅಷ್ಟೇ. ಅಲ್ಲ, ನಮ್ಮನ್ನೆಲ್ಲ ಕರೀತೀಯಾ ಅಂತ ನಿಮ್ಮ ಪ್ರಶ್ನೆ. ನೀವೆಲ್ಲ ನಮ್ಮವರು, ಬಾಂಧವ ವಿಷ್ಣು ಭಕ್ತಾಶ್ಚ ಅಂತ ನಿಮ್ಮನ್ನು ಕರೀಲಿಕ್ಕಾಗಿಯೇ ಇವತ್ತು ನಿಮ್ಮನ್ನೇ ಇಲ್ಲಿ ಕರೆದು ತೊಂದರೆ ಕೊಟ್ಟೆ. ಯದ್ಯಪಿ ನಾನೇ ಬರಬೇಕಾಗಿತ್ತು ನಿಮ್ಮ ಹತ್ರಿಗೆ, ಆದರೆ ನೀವೆಲ್ಲೆಲ್ಲಿದ್ದರೂ ನನಗೆ ಗೊತ್ತಿಲ್ಲ, ಆದ ಕಾರಣ ಇಲ್ಲಿ ಕರೀಬೇಕಾಗಿ ಬಂದೆ. ಸರಿ, ಹಾಗೆ ಯಾರ್ಯಾರು ಬರಲಿಲ್ಲ ನಿಮ್ಗೆ ಗೊತ್ತಿದ್ದವರು ಅವರಿಗೆಲ್ಲ ತಿಳಿಸಿ. ನಮ್ಮವ್ರು ಯಾರು ಬರ್ತಾರೆ ಇಲ್ಲಿಗೆ ಅವರೆಲ್ಲರನ್ನು ಕರ್ಕೊಂಡು ಬನ್ನಿ, ದಯವಿಟ್ಟು ಕರ್ಕೊಂಡು ಬನ್ನಿ. ಯಾಕೆ ಆಚಾರು ಮನೆಗೆ ಬರ್ಬೋದಾಗಿತ್ತಲ್ಲ ಅಂತ ಅಂದ್ಕೋಬೇಡಿ. ಬೆಂಗಳೂರಲ್ಲಿ ಬರ್ಲಿಕ್ಕಾಗಲ್ಲ, ಇಷ್ಟು ಕಾರಣ ಇಷ್ಟೇ. ಮಾಮೂಲಾಗಿ ಗೃಹ ಪ್ರವೇಶ ಅಂದ್ರೆ ಯಾರನ್ನ ಕರೀತಾರೆ? ಬಳಗ, ಚೂರು ಸ್ನೇಹಿತ. ಆದರೆ ನನಗನಿಸ್ತು ನಿಜವಾದ ಸ್ನೇಹಿತರು ಬಂಧು ಬಳಗ ಅನ್ನು ನೀವೇ. ಯಾರು ಕೇಳಿ ನಿತ್ಯ ಚಿಂತನೆ ಮಾಡ್ತೀರಲ್ಲ, ಚತುರ್ದಶಿ ಷೋಡಶಿ ಎಲ್ಲ ಚಿಂತನೆ ಮಾಡ್ತೀರ, ನಿಮ್ಮಂಥವ್ರು ನನಗೆಲ್ಲ ಸಿಗ್ತಾರೆ? ಸಿಗೋದಿಲ್ಲ. ಆದ ಕಾರಣ ನೀವೆಲ್ಲ ಬಂದು ಒಂದು ಚೂರು ಹೊತ್ತು ನಿಂತರೆ ದೇವರು ಬರ್ತಾರೆ, ನಂತರ ನಾನು ಪ್ರವೇಶ
ಮಾಡ್ತೇನೆ.
ನಾರಾಯಣ, ಇಂದ್ರಿಯ ವ್ಯಾಪಾರ ಪ್ರಕರಣ ನೋಡಿದ್ವಲ್ಲ ಮೊನ್ನೆ, ಚೂರು ಹೇಳಿದ್ದೆ ಏನಾದ್ರು ಉಳಿತ ಉಳಿಲಿಲ್ಲ, ಅರ್ಥವೇ ಆಗಲಿಲ್ಲ ಪ್ರಾಯಶಃ ಹೋಗ್ತಾನೆ. ಇಷ್ಟು ನಮ್ಮಲ್ಲಿ ಸಕಲ ಇಂದ್ರಿಯಗಳು ಎಷ್ಟಿವೆ? 11 ಇಂದ್ರಿಯಗಳು ಹೇಗೆ ಕೆಲಸ ಮಾಡುತ್ತಾ ಇವೆ? ಇಲ್ಲಿ ಇಂದ್ರಿಯ ವ್ಯಾಪಾರ ಪ್ರಕರಣವನ್ನ ನಾವು ಚಿಂತನೆ ಮಾಡುವುದರಲ್ಲಿ ತಾತ್ಪರ್ಯ 11 ಇಂದ್ರಿಯಗಳು ಹೇಗೆ ಕೆಲಸ ಮಾಡುತ್ತಾ ಇವೆ ಎಂಬುದು ಗುರಿಯಲ್ಲ, ದೊಡ್ಡ ಸಾಧನೆಯ ಗುರಿ. ಏನು ಸಾಧನೆ ಅಂದರೆ, ಭಗವಂತ ಬಿಂಬಮೂರ್ತಿ ನಮ್ಮ 4 ಶರೀರಗಳಲ್ಲಿ ತಾನೇ ಇದ್ದುಕೊಂಡು ಈ ಶರೀರದಲ್ಲಿ ಎಲ್ಲ ಇಂದ್ರಿಯಗಳ ವ್ಯಾಪಾರ ಮಾಡಿ ಮಾಡಿಸ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಆ ಭಗವಂತನ ರೂಪಗಳು ಈ ಇಂದ್ರಿಯಗಳ ವ್ಯಾಪಾರ ನಡೆಯುವಾಗ ಅನೇಕ ಅನೇಕ ಪುಂಖಾನುಪುಂಖವಾಗಿ ಪ್ರಕಟ ಆಗ್ತಾ ಇವೆ. ಎಲ್ಲಿ? ನಮ್ಮ ಇಂದ್ರಿಯಗಳ ವ್ಯಾಪಾರದಲ್ಲಿ, ಒಂದೊಂದು ಕರ್ಮದಲ್ಲೂ ಅನೇಕ ಅನೇಕ ಅಪರೂಪ ಭಗವದ್ ರೂಪಗಳು ಪ್ರಕಟ ಆಗ್ತಾ ಇವೆ. ಆ ರೂಪಗಳನ್ನೆಲ್ಲ ಕೂಡ ನಾವೇನು ಮಾಡಬೇಕು ಅಂದರೆ, ಇಷ್ಟೇ, ಆ ಪ್ರಕಟ ಆದ ರೂಪಗಳಿಗೂ ಬಿಂಬಮೂರ್ತಿಗೂ ಐಕ್ಯ ಚಿಂತನೆ ಮಾಡುವುದೇ ದೊಡ್ಡ ಸಾಧನೆ. ಗುರಿ ಗೊತ್ತಾಯ್ತಾ? ಏನು ಹೇಳಿದ್ದು? ನಮ್ಮ 11 ಇಂದ್ರಿಯಗಳನ್ನು ಆಗುವಂತಹ ಏನೇನು ಕೆಲಸಗಳು ವ್ಯಾಪಾರಾಂದ್ರೆ ಕೆಲಸಗಳು, ಆ ಕೆಲಸಗಳಲ್ಲಿ ಭಗವಂತನ ಅನೇಕ ರೂಪಗಳು ಪ್ರಕಟ ಆಗ್ತಾ ಇವೆ. ಆ ಎಲ್ಲ ಭಗವತ್ ರೂಪಗಳನ್ನು ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತನೆ ಮಾಡುವುದೇ ನಿಜವಾದ ದೊಡ್ಡ ಸಾಧನೆ. ಇದನ್ನು ಮಾಡಿದ್ದ್ಯಾರು ಅನ್ನೋದು, ಎಲ್ಲರೂ ಇದನ್ನೇ ಮಾಡಿಕೊಂಡು ಬಂದದ್ದು. ಆದರೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟದ್ದು ನಮ್ಮ ಪ್ರಿಯವ್ರತರಾದ ಚರಿತ್ರೆಯಲ್ಲಿ. ಪ್ರಿಯವ್ರತರಾದ ಶ್ರೋತೃ ಹೇಳುವಾಗ ನಾರದರ ಉಪದೇಶದಿಂದ ಅವರು ಮಾಡಿದ ಸಾಧನೆ ಏನು ಹೇಳುತ್ತಾರೆ? ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ತಾರಕ ಕ್ರಿಯಾ ಕಲಾಪ. ತಾರಕಗಳು ಅಂದರೆ ಇಂದ್ರಿಯಗಳು, ತಾರಕಗಳ ಕ್ರಿಯಾಕಲಾಪ ಅಂದರೆ ತಾರಕಗಳಿಂದ ಆದ ಕ್ರಿಯೆಗಳ ಗುಂಪು, ಅವುಗಳಲ್ಲಿರುವ ಭಗವತ್ ರೂಪಗಳನ್ನು ವಾಸುದೇವೇ ಭಗವತಿ ಹೃದಯದಲ್ಲಿರುವ ವಾಸುದೇವ ಮೂರ್ತಿಯಲ್ಲಿ ಸಮಾವೇಶ ಮಾಡುತ್ತಾ ಇದ್ದರು. ಅಂದರೆ ಎಲ್ಲ ರೂಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದರು. ಅಂದರೆ ನೀನೇ ನನ್ನ ಇಂದ್ರಿಯಗಳ ಮೂಲಕ ಮಾಡಿಸಿದ ಸಕಲ ವ್ಯಾಪಾರ ನಿನಗರ್ಪಿತ ಹರಿಯೇ. ಬರೇ ನಿನಗರ್ಪಿತ ಹರಿಯೇ ಅಂದರೆ ನಾನು ಕೈ ಹೇಗೆ ತಿರುಗಿಸಿದೆ ಅಥವಾ ಮಂಗಳಾರತಿ ಮಾಡಿದೆ ಅದು ನಿನಗರ್ಪಿತ ಅಂದರೆ ದೇವರಂತಾರೆ, ಕೈ ತಿರುಗಿಸಿದೆಯಲ್ಲ ಅದಲ್ಲೇ ಇದೆ ಜಡವಾದ ಕರ್ಮ, ನನಗೇನು ಕೊಟ್ಟಂತಾಯಿತು? ಆವಾಗ ಆ ಕರ್ಮದಲ್ಲಿರುವ ಭಗವದ್ ರೂಪವನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಕರ್ಮ ಸಮರ್ಪಣೆ. ಹಾಗೆ ಸಕಲೇಂದ್ರಿಯಗಳ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವುದು ಅಂದರೆ ಆಯಾ ಇಂದ್ರಿಯಗಳ ಕರ್ಮಗಳಲ್ಲಿ ಪ್ರಕಟ ಆದ ಭಗವದ್ ರೂಪಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದೇ, ಐಕ್ಯ ಚಿಂತನೆ ಮಾಡುವುದೇ ದೊಡ್ಡ ಸಾಧನೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಬೆಳಿಗ್ಗೆ ಒಮ್ಮೆ ಸಂಕಲ್ಪ ಮಾಡಿಬಿಡೋಣ, ಯಾಕೆ ಮಧ್ಯೆ ಮಧ್ಯೆ ನೆನಪಾದರೆ ಸರಿ, ನೆನಪಾಗಿಲ್ಲ ಅಡ್ಡಿ ಇಲ್ಲ. ಬೆಳಿಗ್ಗೆ ಒಮ್ಮೆಲೆ ಸಾರ ಸಗಟಾಗಿ ಸಂಕಲ್ಪ, ಹೇ ಸ್ವಾಮಿ ಇವತ್ತು ಬೆಳಿಗ್ಗೆನಿಂದ ಹೇಳಿ ನಾಳೆ ಬೆಳಗ್ಗಿನ ಪರ್ಯಂತ ನನ್ನ ಸಕಲೇಂದ್ರಿಯಗಳಿಂದ ನೀನು ಮಾಡಿಸುವ ಸಕಲ ವ್ಯಾಪಾರಗಳಲ್ಲಿ ಪ್ರಕಟ ಆಗುವ ನಿನ್ನ ಅನಂತ ರೂಪಗಳು ಬಿಂಬಮೂರ್ತೆ ನಿನಗರ್ಪಿತ ಹರಿಯೇ. ಅಂದರೆ ಆ ರೂಪಗಳನ್ನು ಬಿಂಬನಿಗೆ ಐಕ್ಯ ಚಿಂತನೆ ಮಾಡಿದರೆ ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನವರೆಗೂ ಆಗುವಂಥ ಸಕಲ ಇಂದ್ರಿಯ ವ್ಯಾಪಾರಗಳಲ್ಲಿ ಪ್ರಕಟ ಆಗುವ ಭಗವತ್ ರೂಪಗಳು ದೇವರಿಗೆ ಅರ್ಪಣೆ ಮಾಡಿದರೆ ಎಲ್ಲ ಇಂದ್ರಿಯ ವ್ಯಾಪಾರ ದೇವರ ಪೂಜಾ ಆಯಿತು. ಅಷ್ಟು ಸಾಧನ ಏನು ಮಾಡಬೇಕು? ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಏನೇನು ಇಂದ್ರಿಯಗಳ ವ್ಯಾಪಾರ ಆಗ್ತಾ ಇದೆ ಒಂದೊಂದು ನಡೆದ ಕೂಡಲೇ ಅಲ್ಲಲ್ಲಿ ಇಂದ್ರಿಯದ ಆ ವ್ಯಾಪಾರದಲ್ಲಿರುವ ಭಗವದ್ ರೂಪಗಳನ್ನು ಮತ್ತು 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 ಅರ್ಪಣೆ ಮಾಡ್ತದೆ. ಅದು ಹೆಂಗೆ ಈಗ ಬಂದ್ರ ಪ್ರವಚನಕ್ಕೆ, ಪ್ರವಚನಕ್ಕೆ ಬಂದ್ರ ಬಂದ್ರ ಅಲ್ಲ ಕೆಲವು ಟ್ರಾನ್ಸ್ ಅಲ್ಲಿ ಬರ್ತಾ ಇರ್ತದೆ, ಟ್ರಾನ್ಸ್ ಅಲ್ಲಿ ಬಂದು ಟ್ರಾನ್ಸ್ ಅಲ್ಲೇ ಹೋದು ಟ್ರಾನ್ಸ್ ಅಲ್ಲೇ ಹೊರಟೋಗ್ತಾ ಇರ್ತಾರೆ. ಹಾಗ ಸರಿ ಬರುವ ಕಾಲಕ್ಕೆ ಯಾವ ಯಾವ ಇಂದ್ರಿಯಗಳ ಕೆಲಸ ಆಯಿತು? ಮನಸ್ಸಿನ ವ್ಯಾಪಾರ ಆಯಿತು, ಕಣ್ಣಿನ ವ್ಯಾಪಾರ ಆಯಿತು, ಬರುವ ಕಾಲಕ್ಕೆ ಹಾರನ್ನೆಲ್ಲ ಕಾಣಿಸ್ಬೇಕಲ್ಲ, ಕಿವಿ ವ್ಯಾಪಾರ ಆಯಿತು, ಕೈ ವ್ಯಾಪಾರ ಆಯ್ತಾ, ನಡ್ಕೊಂಡು ಬಂದ್ರು ಕೈ ಕದಲ್ತಾ ಇರ್ಬೇಕಾ, ಕಾಲು ಕದಲ್ತಾ ಇರ್ಬೇಕಾ, ಇನ್ನೇನಾಯ್ತು? ಸ್ಪರ್ಶ ಬರುವ ಕಾಲಕ್ಕೆ ಆ ಗಾಡಿ ಬರುವ ಕಾಲ ಸ್ಪರ್ಶ ಆಗ್ತಾ ಇದೆ. ಇದು ಸ್ಪರ್ಶ ಗೊತ್ತಾಗ್ತಾಗಿದ್ರೆ ಮತ್ತೆ ಕಷ್ಟ ಅಲ್ಲ, ಸ್ಪರ್ಶ ಗೊತ್ತಾಗ್ತಾ ಇದೆ, ನಾನಾ ವಾಸನೆ ಬರ್ತದೆ, ಎಲ್ಲ ಇಂದ್ರಿಯಗಳ ವ್ಯಾಪಾರ ಆಯಿತು ಹೌದಾ? ಆಗಿಲ್ಲ. ಯಾಕೆ? ಮಲಮೂತ್ರ ಇಂದ್ರಿಯಗಳ ವ್ಯಾಪಾರ ಆಗಲಿಲ್ಲ ಬರುವಾಗ, ಆ ಎರಡು ಇಂದ್ರಿಯಗಳ ವ್ಯಾಪಾರ ಆಗಲಿಲ್ಲ, ಅವೆರಡು ಬಿಟ್ಟು ಶ್ರೋತ್ರ ಚಕ್ಷಸ್ಸು ರಸನ ಘ್ರಾಣ ಸ್ಪರ್ಶ ಇಷ್ಟು ಆಯಿತು. ರಸನ ಆಯ್ತ ರಸನ ಇಲ್ಲದ ವ್ಯಾಪಾರ ಯಾವಾಗ ಆಗ್ಬೇಕು? ಕುಡಿಯುವಾಗ ತಿನ್ನುವಾಗ. ಅಂದ್ರೆ ನೀವು ರೋಡಲ್ಲಿ ಬರ್ತಾ ಬರ್ತಾ ನೀರು ಕುಡಿಯೋದು ಏನು ಮಾಡ್ಬೇಕಿದೆ ಅಂತ ಅರ್ಥ. ಹೌದಾ? ಊಟ ಮಾಡೋದು ಎಲ್ಲಾದ್ರೂ ಏನಿಲ್ಲಲ್ಲ, ಪಾನಿಪುರಿ ಮತ್ತೆ ಮತ್ತೆ ಪಾನಿ ಹಂಸ್ಕೊಂಡು ಯಾವುದು ಇಲ್ಲ. ಹಾಗಾದ್ರೆ ಯಾವ್ಯಾವ ವ್ಯಾಪಾರ ಆಗ್ಲಿಲ್ಲ? ರಸನೇಂದ್ರಿಯ ವ್ಯಾಪಾರ ಆಗ್ಲಿಲ್ಲ, ಬಾಯು ಉಪಸ್ಥ ಇಂದ್ರಿಯಗಳ ವ್ಯಾಪಾರ ಆಗ್ಲಿಲ್ಲ, ಮಿಕ್ಕ ಎಲ್ಲ ಇಂದ್ರಿಯಗಳ ವ್ಯಾಪಾರ ಆಯಿತು. ಹೌದಾ? ನಾನು ಕ್ರಮ ಹೇಳಿಕೊಡ್ತಾ ಇದ್ದೇನೆ. ಶುರು ಮಾಡಿದ್ರ ಮನೆಯಿಂದ ಸ್ವಾಮಿ ಪ್ರವಚನಕ್ಕೆ ಹೋಗ್ತಾ ಇದ್ದೇನೆ, ನೀನೇ ಕರ್ಕೊಂಡು ಹೋಗ್ತಾ ಇದೀಯ, ಇಷ್ಟು ಇಂದ್ರಿಯಗಳ ವ್ಯಾಪಾರ ಆಗ್ತಾ ಇದೆ, ಈ ಇಂದ್ರಿಯಗಳ ವ್ಯಾಪಾರದಲ್ಲಿ ನಿನ್ನದೇ ರೂಪಗಳು ಪ್ರಕಟ ಆಗ್ತಾ ಇವೆ ಆಗತ್ತೆ. ಆ ರೂಪಗಳೆಲ್ಲ ಬಿಂಬಮೂರ್ತೆ, ನಿನಗರ್ಪಿತವಾಗಲಿ ಹರಿಯೇ. ದೇವತೆಗಳ ಅರ್ಪಣೆ ಮಾಡ್ತಾ ಇದ್ದಾರೆ, ನಿನಗರ್ಪಿತವಾಗಲಿ ಹರಿಯೇ ಅಂದರೆ ಆ ಕರ್ಮ ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ಸಮರ್ಪಣೆ ಆಯ್ತಾ. ಸಂಕಲ್ಪ ಮಾಡಿ ಹೊರಟ್ರ ಬರುವಾಗ ಬರುವಾಗ ಒಂದೊಂದು ಇಂದ್ರಿಯ, ಎಲ್ಲ ಇಂದ್ರಿಯದ್ದು ಆಗಲ್ಲ ನಮಗೆ, ಒಂದೊಂದು ಇಂದ್ರಿಯ ಅದು ನೆನಪಾದ್ರೆ ಹೌದಪ್ಪ ಈ ರೂಪಗಳು ಹೇಗೆ ಬರ್ತಾ ಇವೆ, ಹೇಗೆ ಬರ್ತಾ ಇವೆ, ಹೇಗೆ ಬರ್ತಾ ಇವೆ ಅಂತ ಹೇಳಿದ್ರು. ಕೃಷ್ಣಾರ್ಪಣದೊಳಗೆ ವಿದ್ಯಾಪೀಠ ಬಂದ್ಬಿಡುತ್ತೆ. ಒಂದೇಂದ್ರಿಯ ವ್ಯಾಪಾರ ಚಿಂತನೆ ಮಾಡುವುದರೊಳಗೇನೆ ವಿದ್ಯಾಪೀಠ ಬಂದ್ಬಿಟ್ಟಿರುತ್ತೆ ನಮಗೆ. ಸರಿ, ಮಿಕ್ಕ ಇಂದ್ರಿಯಗಳೆಲ್ಲ ಅದೇ ಥರ ಅಂದು ಎಲ್ಲವನ್ನ ಇಲ್ಲಿ ಹೆಜ್ಜೆ ಹಾಕಿದ ಕೂಡಲೇ ಸ್ವಾಮಿ ಕರಕೊಂಡು ಬಂದೀಯ, ಈ ಬಂದದ್ದು ರಥೋತ್ಸವ ಆಗಲಿ, ಇಲ್ಲಿ ಪ್ರಕಟ ಆದ ನಿನ್ನ ರೂಪಗಳು ನಿನಗರ್ಪಿತ, ಕೃಷ್ಣಾರ್ಪಣ ಮಸ್ತು ಅಂತ ಅನ್ಬಹುದಾ? ಅನ್ಬಹುದಾ? ನಾಳೆಯಿಂದ, ಯಾಕಂದ್ರೆ ಇವಾಗ ಬಂದಾಯ್ತು, ಹೋಗೋದು ನಿಮ್ ಕೈಯಲ್ಲಿದೆ, ಹೋಗ್ಬೋದು. ಕೃಷ್ಣಾರ್ಪಣ ಬಿಡ್ಬೋದು ಕೇಳೋ ಕಾಲಕ್ಕೆ. ಯಾವ ವ್ಯಾಪಾರ? ಶ್ರೋತ್ರೇಂದ್ರಿಯ, ಕಣ್ಣು, ಮನಸ್ಸು, ಬುದ್ಧಿ, ಹೌದಾ? ಅಲ್ಲ ಅಲ್ಲ, ಯಾವ ಇಂದ್ರಿಯ ವ್ಯಾಪಾರ, ಇಂದ್ರಿಯಗಳು ಯಾವುದಿವೆ ಅಂತಲ್ಲ, ಯಾವುದರ ವ್ಯಾಪಾರ ಆಗ್ತಾ ಇದೆ ಅಲ್ವಾ? ಹಾಗಾದ್ರೆ ಆ ಇಂದ್ರಿಯಗಳ ವ್ಯಾಪಾರ ಆಗ್ತಾ ಇಲ್ಲ. ಯಾವುದಾಯಿತೋ ಆ ಇಂದ್ರಿಯಗಳ ವ್ಯಾಪಾರ ಇಲ್ಲಿ ಕೃಷ್ಣಾರ್ಪಣ ಬಿಟ್ಟದ್ದಾಯಿತು. ಕೃಷ್ಣಾರ್ಪಣ ಬಿಡಬೇಕು, ನಂತರ ಹೊರಡೋದು. ಹೀಗೆ ನೀವು ನಾನು ಹೇಳೋದೇನೆಂದರೆ, ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಕರ್ಮ ಆಗುವಾಗ ಆ ಒಂದು ಕಲಿಯನ್ ಬೆಳಿಗ್ಗಿಂದ ಎದ್ದು ಕೂಡಲೇ ಸ್ನಾನ, ಗುರುಮಂತ್ರ ಎಲ್ಲ ಮಾಡ್ತಾ ಇದ್ದೀರಲ್ಲ, ಗುರುಮಂತ್ರ ಮಾಡ್ತಾ ಇದ್ರೆ ಬೆಳಿಗ್ಗೆದ್ದು ಏನ್ ಮಾಡ್ತಾ ಇದ್ರ ಎಲ್ಲ ಅಲ್ಲಿ ಇಲ್ಲಿ ಮುಟ್ಟಿ ಎಲ್ಲ ಗೋವಿಂದ. ಆವಾಗ ಇಷ್ಟು ಗೊತ್ತು, ಗುರುಮಂತ್ರ ಮಾಡುವಾಗ ಇಷ್ಟು ಇಂದ್ರಿಯಗಳ ವ್ಯಾಪಾರ ಆಯಿತು, ಅಲ್ಲಿ ಪ್ರಕಟ ಆದ ಭಗವದ್ ರೂಪಗಳೆಲ್ಲ ಬಿಂಬಮೂರ್ತಿಯೇ ನಿನಗರ್ಪಿತ ಅಂತಂದರೆ ಆ ಗುರುಮಂತ್ರ ಎಷ್ಟು ಚೆನ್ನಾಗಿರುತ್ತೆ. ಆ ಥರ ಮಾಡಬಹುದಾ? ಬಹಳ ಚೆನ್ನಾಗಿರುತ್ತಲ್ಲ. ಇದು ಒಂದು ಕಡೆ ಮಾಡಿದ್ರೆ ಸಾಕ ಇಲ್ಲ, ಅದರಲ್ಲಿ ಕಸ ಬಳಿದ್ರು, ಪಾತ್ರೆ ತಿಕ್ಕಿದ್ರು, ಅಡಿಗೆ ಮಾಡಿದ್ರು, ಆಫೀಸಿಗೆ ಹೋದ್ರು, ತರಕಾರಿ ತಂದ್ರು, ಮಾತಾಡಿದ್ರು, ಹೌದಾ, ಸಂತೋಷ ಪಟ್ರು, ಏನು ಪಟ್ರು, ಎಲ್ಲ ಇಂದ್ರಿಯಗಳಿಂದಲೇ ವ್ಯಾಪಾರ ಆಗ್ಲೇಬೇಕು. ಹೌದಾನೆ? ಅಂತ ಕಾಲಕ್ಕೆ ಎಲ್ಲ ಇಂದ್ರಿಯಗಳ ವ್ಯಾಪಾರ ಆಯಾ ಕಾಲ ಕಾಲದಲ್ಲಿ ನೆನೆದು ದೇವರಿಗೆ ಅರ್ಪಣೆ ಮಾಡೋಣ. ಈಗ ಮತ್ತು ಪ್ರಶ್ನೆ, ಒಂದಿಂದ್ರಿಯ ವ್ಯಾಪಾರವನ್ನೇ ಪೂರ್ಣ ಯಾರ್ಯಾರಿದ್ದಾರೆ, ಯಾರ್ಯಾವ ದೇಹದಲ್ಲಿ ಹೇಗೆ ಬರುತ್ತೆ ಅಂತ ಚಿಂತನೆ ಮಾಡುವವರೊಳಗೆ ಮುಗಿದೋಗುತ್ತಲ್ಲ. ಮತ್ತೆ ಒಂದು ಕರ್ಮ ನಡೆಯುವ ಕಾಲಕ್ಕೆ ಅನೇಕ ಇಂದ್ರಿಯಗಳ ವ್ಯಾಪಾರ ಆಗುತ್ತಲ್ಲ, ಪ್ರತಿಯೊಂದು ಸಲ ಎಲ್ಲ ಇಂದ್ರಿಯಗಳ ವ್ಯಾಪಾರ ಚಿಂತನೆ ಮಾಡಲಿಕ್ಕೆ ಆಗಲ್ಲಲ್ಲ, ಮತ್ತೆ ಹೇಗೆ ಮಾಡಬೇಕು ಅಂದರೆ, ಒಂದೊಂದು ಕೆಲಸದಲ್ಲಿ ಎಲ್ಲಾ ಇಂದ್ರಿಯಗಳ ವ್ಯಾಪಾರ ನಾವು ಚಿಂತನೆ ಮಾಡಲಿಕ್ಕೆ ಆಗದಿದ್ರು ಒಂದೊಂದು ಇಂದ್ರಿಯದ್ದು ಮಾಡಿಬಿಡಿ ಅಲ್ವಾ? ಒಟ್ಟಾರೆ ಎಷ್ಟು 11 ಇಂದ್ರಿಯಗಳಿವೆ. 11 ಇಂದ್ರಿಯಗಳ ವ್ಯಾಪಾರ 11 ಕಡೆ ಮಾಡಿಬಿಡಿ, ಪೂರ್ಣವಾಗಿ ಚಿಂತನೆ ಮಾಡಿ. ಪ್ರತಿಯೊಂದು ಕಡೆ ಕೂಡ ಮಿಕ್ಕ ಇಂದ್ರಿಯಗಳ ವ್ಯಾಪಾರ ಹೀಗೆ ಅಂತ ಕೃಷ್ಣಾರ್ಪಣೆ ಬಿಡಿ. ಅವಾಗ ಎಲ್ಲಾ ಇಂದ್ರಿಯಗಳ ವ್ಯಾಪಾರವೂ ಚಿಂತನೆ ಮಾಡಿದಂತಾಗುತ್ತೆ, ಅವಾಗ ಕೃಷ್ಣಾರ್ಪಣೆ ಬಿಟ್ಟಂತ ಒಟ್ಟಾರೆ ಏನಾಗುತ್ತೆ, ಇದರಿಂದ ದೊಡ್ಡ ಯಜ್ಞ ಆಗುತ್ತೆ, ಭಗವಂತ ಪ್ರೀತನಾಗ್ತಾನೆ. ನಾವು ಮಾಡಿದ ಚೂರು 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 ಕೆಲಸವೇ ದೊಡ್ಡ ಮೇರು ಪರ್ವತದಷ್ಟು ಪುಣ್ಯ ಕೊಡ್ತಾ ಹೋಗ. ಸರಿ, ಇದರಲ್ಲಿ ಮೊದಲನೆಯದು ಯಾವ ಇಂದ್ರಿಯ ಎಂದು ಹೇಳ್ತಾ ಇದ್ದಾರೆ, ಮನಸ್ಸೆಂಬ ಇಂದ್ರಿಯ ಎಂದು ಹೇಳ್ತಾರೆ. ಮನಸ್ಸೆಂಬ ಇಂದ್ರಿಯ ಇಲ್ಲಿ ನಮ್ಮ ಸ್ಥೂಲ ದೇಹ, ಸ್ಥೂಲ ದೇಹದೊಳಗೆ ಅನಿರುದ್ಧ ದೇಹ, ಅನಿರುದ್ಧ ದೇಹದಲ್ಲಿ ಲಿಂಗದೇಹ, ಲಿಂಗದೇಹದಲ್ಲಿ ಸ್ವರೂಪ ದೇಹ, ಸ್ವರೂಪ ದೇಹದೊಳಗೆ ಬಿಂಬ. ಹೌದಾ? ಸ್ಥೂಲ ದೇಹದಲ್ಲೂ ಮನಸ್ಸಿದೆಯಾ ಇಲ್ಲ? ಇದೆ. ಹಾಗೆ ಅನಿರುದ್ಧ ದೇಹದಲ್ಲಿ ಮನಸ್ಸಿದೆ, ಲಿಂಗದೇಹದಲ್ಲಿ ಮನಸ್ಸಿದೆ, ಸ್ವರೂಪ ದೇಹದಲ್ಲಿ ಮನಸ್ಸು, ಬಿಂಬನಿಗೆ ಮನಸ್ಸು. ಹೌದಾ? ಆದರೆ ಬಿಂಬನ ಮನಸ್ಸು ಬೇರೆ, ಜಡ ಅಲ್ಲ, ದೇವರೇ ದೇವರ ಮನಸ್ಸು. ಹಾಗಾದರೆ ಬಿಂಬನ ಮನಸ್ಸಿನ ಸ್ಥಾನದಲ್ಲಿ ಯಾವ ಭಗವದ್ ರೂಪ ಇದೆ? ಅನಿರುದ್ಧ. ಅನಿರುದ್ಧ ಎಂಬ ಭಗವದ್ ರೂಪ ಬಿಂಬನ ಮನಸ್ಸಿನ ಸ್ಥಾನದಲ್ಲಿ ಇದೆ. ಹಾಗೆ ಆ ಅನಿರುದ್ಧ ರೂಪ ಸ್ವರೂಪ ದೇಹದ ಮನಸ್ಸಲ್ಲೂ ಇದೆ, ಲಿಂಗ ದೇಹದ ಮನಸ್ಸಲ್ಲೂ ಇದೆ, ಸ್ಥೂಲ ದೇಹದ ಮನಸ್ಸಲ್ಲೂ. ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹಗಳಲ್ಲಿರುವ ಎಲ್ಲ ಜಡವಾದ ಮನಸ್ಸಿನಲ್ಲೂ ಅನಿರುದ್ಧ ರೂಪ. ನಂತರ ಈ ಜಡದೇಹದ ಮನಸ್ಸಿನಲ್ಲಿ ಯಾರಾಗಿದ್ದಾರೆ? ಎಲ್ಲಾ ತತ್ವಾಭಿಮಾನಿಗಳು ಇದ್ದಾರೆ. ರಹಸ್ಯ ಏನೆಂದರೆ ಎಲ್ಲಾ ಇಂದ್ರಿಯಗಳಲ್ಲೂ ಎಲ್ಲಾ ತತ್ವಾಭಿಮಾನಿಗಳು ನಿಂತಿರ್ತಾರೆ. ವಿಶೇಷವಾಗಿ ಒಬ್ಬೊಬ್ಬರು ಒಂದೊಂದಕ್ಕೆ ನಿಯಾಮಕರು, ಬಿಕ್ಕವರಲ್ಲ ಅಂತಲ್ಲ, ಎಲ್ಲರೂ ಇರ್ತಾರೆ. ಇದು ವಿಶೇಷ. ಹಾಗಾದರೆ ಸ್ಥೂಲ ದೇಹದ ಮನಸ್ಸಿನಲ್ಲಿ ತತ್ವಾಭಿಮಾನಿಗಳೆಲ್ಲ ಇರ್ತಾರೆ, ಅದರಲ್ಲಿ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರಿರುತ್ತಾರೆ. ಅವರು ತಮ್ಮ ತತ್ವ ಯಾವುದು? ಮಹತ್ತತ್ವ. ಮಹತ್ತತ್ವದಲ್ಲಿ ಅವರೆಲ್ಲ ಇರುತ್ತಾರೆ. ಆದರೆ ಮಿಕ್ಕ ಅಹಂಕಾರಾದಿ ತತ್ವಗಳಲ್ಲಿ ಗರುಡ ಶೇಷ ರುದ್ರಾದಿಗಳೆಲ್ಲ ಇರ್ತಾರಲ್ಲ, ಅವರೆಲ್ಲರಲ್ಲಿ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರಿರುತ್ತಾರ? ಹಾಗಾದರೆ ರೂಪಗಳ ಲೆಕ್ಕ ಮಾಡಿದರೆ ಎಲ್ಲ ಅಂದರೆ ಜಡದೇಹದ ಮನಸ್ಸಿನಲ್ಲಿ 23 ತತ್ವಗಳ ಅಭಿಮಾನಿಗಳಿದ್ದಾರೆ. 24ನೇ ತತ್ವ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರಿದ್ದಾರೆ. ಅವರ ಆ 4 ರೂಪದಿಂದ ಮಾತ್ರ ಅಲ್ಲದೆ 24 ರೂಪದಿಂದ 24 ತತ್ವದಲ್ಲೂ ಇದ್ದಾರೆ. ಯಾರು? ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯ, ಮಿಕ್ಕ ದೇವತೆಗಳೆಲ್ಲ ಇದ್ದಾರೆ. ಹಾಗೆ ದೇವರ ರೂಪ ಇದೆ, ಅನಿರುದ್ಧ ರೂಪ ಇದೆ. ಇಲ್ಲಿ ಈ ಅನಿರುದ್ಧ ರೂಪ ಅದರ ಜೊತೆಗೇನೆ, ಆ ಅನಿರುದ್ಧ ರೂಪದ ಒಳಗೇನೆ ದೇವರಂತೆ 24 ರೂಪಗಳಿವೆ. 24 ತತ್ವಗಳಿವೆಯಾ? 24 ತತ್ವಾಭಿಮಾನಿಗಳಿದ್ದಾರ? ಆ ತತ್ವಾಭಿಮಾನಿಗಳಲ್ಲಿ ಭಗವದ್ ರೂಪ ಇದೆಯಾ? ಆ ರೂಪ ಯಾವುದು? 24 ಕೇಶವಾದಿ ರೂಪಗಳು. ಹೌದಾನೆ? ಆ ರೂಪಗಳು ಹೇಗಿವೆ? ಆಯಾ ತತ್ವಾಭಿಮಾನಿಗಳ ಹೆಸರು ಆಕಾರದಿಂದ ಅವರವರಲ್ಲಿ ಭಗವದ್ ರೂಪ ನಿಂತಿದೆ. ಹಾಗಾದರೆ ಆ ಸ್ವರೂಪ ನಮ್ಮ ಈ ಹೊರಗಿನ ಜಡದೇಹದ
ಮನಸ್ಸಿನಲ್ಲಿ ಎಲ್ಲ ತತ್ವಾಭಿಮಾನಿಗಳು, ಅವರೊಳಗೆಲ್ಲ ಬ್ರಹ್ಮವಾಯು ಸರಸ್ವತಿ ಭಾರತೀಯರು, ಅವರೊಳಗೆಲ್ಲ ಭಗವಂತನ ರೂಪಗಳು ನಿಂತಿವೆ. ಅದಲ್ಲದೆ ದೇವರ ಅನಿರುದ್ಧ ರೂಪ ನಿಂತಿದೆ. ಇಷ್ಟು ಸ್ಥೂಲ ದೇಹದ ಮನಸ್ಸಿನ ಒಳಗಿರುವ ದೇವತೆಗಳ ಕ್ರಮ. ಇನ್ನು ಅನಿರುದ್ಧ ದೇಹದಲ್ಲಿ ಇವರೇ ಎಲ್ಲರೂ ಇದ್ದಾರೆ. ದೇವರ ಅನಿರುದ್ಧ ರೂಪ, ಆ ಅನಿರುದ್ಧ ರೂಪದೊಳಗೇನೆ 24 ರೂಪಗಳು, ಜೊತೆಗೆ ಬ್ರಹ್ಮವಾಯು ಸರಸ್ವತಿ ಭಾರತೀಯರ 24 ರೂಪಗಳು, ತತ್ವಾಭಿಮಾನಿಗಳ ರೂಪಗಳು ನಿಂತಿವೆ. ಎಲ್ಲಿ? ಅನಿರುದ್ಧ ದೇಹದ ಮನಸ್ಸಿನಲ್ಲಿ. ಹಾಗೆ ಲಿಂಗ ದೇಹದ ಮನಸ್ಸಿನಲ್ಲೂ ಕೂಡ ಯಾರ್ಯಾರಿರ್ಬೇಕು? ತತ್ವಾಭಿಮಾನಿಗಳು, ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಮತ್ತು ತತ್ವಾಭಿಮಾನಿಗಳು ಇರ್ತಾರೆ. ಯಾಕೆ ಲಿಂಗ ದೇಹದಲ್ಲಿ ಮಿಕ್ಕ ದೇವತೆಗಳಿಗೆ ಪ್ರವೇಶವಿಲ್ಲ? ಹೌದಾ? ನಾನು ಹೇಳ್ತಾ ಇರೋ ನೀವು ಹೇಳ್ಬಿಡ್ತೀರಾ ಅಂತ ನೋಡ್ತಾ ಹೇಳಿ. ಹಾಗಾದ್ರೆ ನಮ್ಮ ಲಿಂಗ ದೇಹದ ಮನಸ್ಸಿನಲ್ಲಿ ಅನಿರುದ್ಧ ನಾಮಕ ಭಗವದ್ ರೂಪ, ಆ ರೂಪದಲ್ಲಿ 24 ಕೇಶವಾದ ರೂಪಗಳು ಮತ್ತು ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ 24 ರೂಪಗಳು ಹೇಗಿವೆ? ಗರುಡಾದಿ ದೇವತೆಗಳ ರೂಪ ಹೆಸರು ಇಟ್ಟುಕೊಂಡು ಅವರೆಲ್ಲ ನಿಂತಿದ್ದಾರೆ. ಇಷ್ಟು ಲಿಂಗ ದೇಹದಲ್ಲಿರುವ ಮನಸ್ಸಿನಲ್ಲಿರುವ ದೇವತೆಗಳ ಪರಿಚಯ. ಅನಿರುದ್ಧ ನಾಮಕ ಭಗವಂತ ಒಳಗೆ 24 ರೂಪಗಳು, 24 ರೂಪದಿಂದ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ನಿಂತಿದ್ದಾರೆ ಲಿಂಗ ದೇಹದಲ್ಲಿ. ಇಷ್ಟು. ಇನ್ನ ಸ್ವರೂಪ ದೇಹಕ್ಕೆ ಬಂದರೆ ಸ್ವರೂಪ ದೇಹದ ಮನಸ್ಸಿನಲ್ಲಿ ಅನಿರುದ್ಧ ನಾಮಕ ಭಗವಂತ, ಅಲ್ಲಿ 24 ರೂಪಗಳು, ಬ್ರಹ್ಮವಾಯು ಸರಸ್ವತಿ ಭಾರತೀಯರು, ವಾಯುದೇಹ ಮಾತ್ರ ಅಲ್ವಾ? ಹಾಗಾದ್ರೆ ಯಾರಾಗಿದ್ದಾರೆ ನಮ್ಮ ಸ್ವರೂಪ ದೇಹದ ಮನಸ್ಸಿನಲ್ಲಿ? ದೇವರ ಅನಿರುದ್ಧ ರೂಪ 24 ರೂಪಗಳದೊಳಗೇನೆ, ಜೊತೆಗೆ ವಾಯುದೇವರ 24 ರೂಪ. ಹೇಗೆ? ಗರುಡ ಭವಾನಿ ನಾಮದಲ್ಲಿ ಭವನ ಸ್ವರೂಪ ದೇಹದಲ್ಲಿ ಈ ತರ ವಾಯುದೇವರು ಒಳಗೆಲ್ಲ ನಿಂತಿದ್ದಾರೆ. ಹಾಗೆ ಆದ್ಮೇಲೆ ಸ್ವರೂಪ ದೇಹದೊಳಗೆ ಬಿಂಬ, ಬಿಂಬನ ಮನಸ್ಸಿನ ಸ್ಥಾನದಲ್ಲಿ ಅನಿರುದ್ಧ, ಅನಿರುದ್ಧನೊಳಗೆ 24 ರೂಪ. ಇಷ್ಟೊಂದು ಗೊತ್ತಾಯ್ತಾ? ಹಾ, ಈಗ ಒಂದು ಆಲೋಚನೆ ಬರಬೇಕು, ಮನಸ್ಸಿನ ಆಲೋಚನೆ ಬರಬೇಕು. ಬರಬೇಕಾದರೆ ಜೀವನ ಅಂದರೆ ಬಿಂಬನ ಮನಸ್ಸಿನ ಸ್ಥಾನದಲ್ಲಿರುವ ಅನಿರುದ್ಧ ರೂಪ ಒಳಗಿರುವ 24 ರೂಪಗಳಿಂದ ಒಂದೊಂದು ರೂಪ ಹೊರಗೆ ಬರುತ್ತೆ, ಬಂದು ಸ್ವರೂಪ ದೇಹದ ಮನಸ್ಸಿನಲ್ಲಿರುವ ಅನಿರುದ್ಧ ರೂಪದಿಂದ ಅನಿರುದ್ಧ ರೂಪಗಳಿಗೆ ಐಕ್ಯ, ಆ ಒಳಗಿರುವ 24 ರೂಪಗಳಿಗೂ 24 ರೂಪಕ್ಕೂ ಐಕ್ಯ, ಆ ರೂಪಗಳೇ ಬಂದು ಸ್ವರೂಪ ದೇಹದ ಮನಸ್ಸಿನಲ್ಲಿರುವ ವಾಯುದೇವರ ಒಳಗಿರುವ ಭಗವತ್ ರೂಪಗಳಿಗೆ ಐಕ್ಯ. ಸ್ವರೂಪ ದೇಹದ ಮನಸ್ಸಿನಲ್ಲಿರುವ ವಾಯುದೇವರ 24 ರೂಪಗಳು, ಆ ರೂಪಗಳೊಳಗಿರುವ ಭಗವತ್ ರೂಪ ಏನಿರುತ್ತೆ, ಆಯಾ ರೂಪಗಳಿಗೆ ಭಗವತ್ ರೂಪಗಳಿಗೆ ಭಗವತ್ ರೂಪಗಳು ಬಂದು ಐಕ್ಯ ಆಗುತ್ತೆ. ಬಿಂಬನ ಮನಸ್ಸಿನ ಸ್ಥಾನದಲ್ಲಿರುವ ಅನಿರುದ್ಧ ರೂಪದಿಂದ 24 ರೂಪಗಳು ಹೊರಟು ಸ್ವರೂಪ ದೇಹದ ಮನಸ್ಸಿನಲ್ಲಿರುವ ವಾಯುದೇವರ 24 ರೂಪಗಳ ಒಳಗಿರುವ ತನ್ನ ತನ್ನ ರೂಪಗಳಿಂದ ಭಗವತ್ ರೂಪಗಳು ಐಕ್ಯ ಆದರೆ ಸ್ವರೂಪ ದೇಹದ ನಿದ್ದೆ ಬರ್ತಾ ಇದೆ. ಒಂದೇ ಸಮನೆ ಹೇಳ್ತಾ ಇದ್ರೆ ಚೂರು ನಿದ್ದೆ ಬರ್ತಾ ಇದೆ. ಸ್ವರೂಪ ದೇಹದ ಮನಸ್ಸಿನಲ್ಲಿರುವ ಸ್ವರೂಪ ದೇಹದ ಮನಸ್ಸಿನಿಂದ ಅನಿರುದ್ಧ ರೂಪದಿಂದ ಅನಿರುದ್ಧ ರೂಪ ಒಳಗಿರುವ 24 ರೂಪಗಳಿಂದ 24 ರೂಪಗಳು ವಾಯುದೇವರ 24 ರೂಪಗಳು ಆ ಒಳಗಿರುವ ಭಗವಂತನ 24 ರೂಪಗಳು ಒಂದೊಂದು ಸೆಟ್ ತುಂಬಿಗಳಂತೆ ಏಳುತ್ತೆ ಎದ್ದು ಎಲ್ಲಿಗೆ ಬರಬೇಕು ಲಿಂಗ ದೇಹದ ಮನಸ್ಸಿನಲ್ಲಿರುವ ಅನಿರುದ್ಧ ರೂಪದಿಂದ ಅನಿರುದ್ಧ ರೂಪಕ್ಕೆ ಐಕ್ಯ ಅನಿರುದ್ಧ ರೂಪದಲ್ಲಿರುವ 24 ರೂಪಗಳಿಂದ ಅನಿರುದ್ಧ ರೂಪದ 24 ರೂಪಗಳಿಗೂ ಐಕ್ಯ ನಂತರ ವಾಯುದೇವರ ರೂಪಗಳಿಗೂ ವಾಯುದೇವರ ರೂಪಗಳಿಗೂ ಐಕ್ಯ ನಂತರ ಬ್ರಹ್ಮ ಸರಸ್ವತಿ ಭಾರತಿ ಅವರ 24 ರೂಪಗಳ ಒಳಗಿರುವ ಭಗವದ್ ರೂಪಗಳಿಗೂ ಸ್ವರೂಪದಿಂದ ಬಂದ ಈ ಭಗವಂತನ 24 ರೂಪಗಳು ಎಷ್ಟು ಸೆಟ್ ಹೊರಡುತ್ತೆ 3 ಸೆಟ್ ಹೊರಟು ಬ್ರಹ್ಮದೇವರ 24 ರೂಪದಲ್ಲಿರುವ ದೇವರ ರೂಪಗಳಿಗೆ 24 ರೂಪಗಳು ಐಕ್ಯ ಹಾಗೆ ಸರಸ್ವತಿ ಭಾರತೀಯರ ಒಳಗಿರುವ ದೇವರ ರೂಪಗಳಿಗೆ ಇಲ್ಲಿಂದ ಬಂದ ದೇವರ ರೂಪಗಳು ಐಕ್ಯ ಆದರೆ ಅರ್ಥ ಆಗ್ತಾ ಇಲ್ವಾ ಸುಸ್ತಾಗ್ತಾ ಇದೆ ಏನೋ ಹೇಳ್ತಾ ಇದ್ದಾರೆ ಆಗಿಲ್ಲಲ್ಲ ಆಗಿಲ್ಲ ಅರ್ಥ ಇದ್ದಂತಿದೆ ಅರ್ಥ ಇಲ್ಲ ಹೋಗಿ ಚಿಂತೆ ಅಂತೆ ಬೆಟ್ಟಕ್ಕೆ ಕೂದಲು ಹಾಕಿ ಸೆಳೀತಾ ಇದ್ರೆ ಬೆಟ್ಟಕ್ಕೆ ಕೂದಲು ಹಾಕಿ ಸೆಳೆದ್ರೆ ಬಂದ್ರೆ ಬೆಟ್ಟ ಬರುತ್ತೆ ಒಂದು ಕೂದಲು ಹೋಗುತ್ತೆ ಅಷ್ಟೇ ಹಾಗೆ ಎಷ್ಟು ಗಂಟೆಗಳು ಹೋಯಿತು ಈ ಒಂದು ಗಂಟೆ ಹೋಗುತ್ತೆ ಚಿಂತೆ ಇಲ್ಲ ಆದ್ರೆ ಕೂತಕ್ಕೆ ಚೂರಾರ್ಥರೆಲ್ಲ ಹೋಗುತ್ತಲ್ಲ ಅದೇನೋ ಅನಿರುದ್ಧ ಅದೇನೋ ತತ್ವಾಭಿಮಾನಿಗಳು ಆ ಶಬ್ದಗಳಾದ್ರೂ ಇರುತ್ತಲ್ಲ ಸಾಕು ಸಾಕು ಒಂದು ಗಂಟೆ ಅರ್ಥ ಆಗಿದೆಯಲ್ಲ ಉಂಟಾಗಿಲ್ಲ ಆಗಿದೆಯಾ ಸರಿ ನಂತರ ಲಿಂಗ ದೇಹದ ಮನಸ್ಸಿನಿಂದ ಅನಿರುದ್ಧ ರೂಪ ಭಗವಂತನ 24 ರೂಪಗಳು ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ 24 ರೂಪಗಳು ತುಂಬಿಗಳಂತೆ ಎದ್ದು ಎಲ್ಲಿಗೆ ಬಂತು ಅನಿರುದ್ಧ ದೇಹದ ಮನಸ್ಸಿನಲ್ಲಿರುವ ಅನಿರುದ್ಧ ರೂಪದಿಂದ ಅನಿರುದ್ಧ ರೂಪಕ್ಕೆ ಐಕ್ಯ 24 ಭಗವತ್ ರೂಪಗಳಿಗೂ ಐಕ್ಯ ಹಾಗೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳಿಗೆ ಐಕ್ಯ ಅಷ್ಟೇ ಅಲ್ಲದೆ ತತ್ವಾಭಿಮಾನಿ ದೇವತೆಗಳ ಒಳಗಿರುವ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳಿಗೂ ಭಗವದ್ ರೂಪಕ್ಕೂ ಅಲ್ಲಲ್ಲಿಂದ ಬಂದ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳು ದೇವರ ರೂಪಗಳು ಐಕ್ಯ ಅವಾಗ ಅನಿರುದ್ಧ ಶರೀರದ ಮನಸ್ಸಿನೊಳಗಿರುವಂಥ ಯಾರ್ಯಾರು ಅನಿರುದ್ಧ ನಾಮದ ಭಗವತ್ ರೂಪ ಒಳಗೆ 24 ರೂಪಗಳು ಬ್ರಹ್ಮವಾಯು ಸರಸ್ವತಿ ಭಾರತೀಯರ 24 ರೂಪಗಳು ಹಾಗೆ ತತ್ವಾಭಿಮಾನಿ ದೇವತೆಗಳ ರೂಪಗಳು ಹೊರಡುತ್ತೆ ಹೊರಟು ಸ್ಥೂಲ ದೇಹದ ಮನಸ್ಸಿನಲ್ಲಿರುವ ಅನಿರುದ್ಧ ರೂಪದಿಂದ ಅನಿರುದ್ಧ ರೂಪಕ್ಕೆ ಐಕ್ಯ 24 ರೂಪಗಳಿಂದ 24 ರೂಪಗಳಿಗೆ ಐಕ್ಯ ಬ್ರಹ್ಮವಾಯು ಸರಸ್ವತಿ ಭಾರತೀಯರ ರೂಪಗಳಿಗೆ ಅವರ ರೂಪಗಳಿಗೆ ಐಕ್ಯ ತತ್ವಾಭಿಮಾನಿ ದೇವತೆಗಳ ರೂಪಗಳಿಗೂ ಅವರವರ ರೂಪಗಳಿಗೂ ಐಕ್ಯ ಇಷ್ಟಾದರೆ ಒಂದಾಲೋಚನೆ ಆ ಆಲೋಚನೆಯಲ್ಲಿ ಎಷ್ಟೆಷ್ಟು ರೂಪಗಳಿವೆ ಅನಿರುದ್ಧ ರೂಪ 24 ರೂಪಗಳು ಬ್ರಹ್ಮಾದಿ ಸಕಲ ದೇವತೆಗಳ ರೂಪಗಳು ಆಲೋಚನೆಯಲ್ಲಿ ನಿಂತಿವೆ ಆ ನಿಂತಿರುವ ಆಲೋಚನೆಯಲ್ಲಿರುವ ದೇವರ ದೇವತೆಗಳ ರೂಪಗಳಿಂದ ಇನ್ನೊಂದು ರೂಪದ ಸೆಟ್ ಹೊರಗೆ ಬಂದು ಆ ಆಲೋಚನೆಯನ್ನ ನಿಯಮನ ಕಂಟ್ರೋಲ್ ಮಾಡ್ತಾ ಇವೆ ಆವಾಗ ಒಂದು ಆಲೋಚನೆ ನಿಲ್ಲುತ್ತೆ ಇಷ್ಟು ಮನಸ್ಸಿನ ವ್ಯಾಪಾರ ಮನಸ್ಸೆಂಬ ಇಂದ್ರಿಯದ ವ್ಯಾಪಾರ ಇದು ಚಿಂತನೆ ಮಾಡ್ಲಿಕ್ಕಾಗುತ್ತಾ ಮಾಡ್ತೀರಾ ಮಾಡಿದರೆ ಬೆಳಗ್ಗಿಂದ ಮನಸ್ಸು ಯಾವ ಯಾವ ಇಂದ್ರಿಯ ವ್ಯಾಪಾರದಲ್ಲಿ ಮನಸ್ಸಿನ ವ್ಯಾಪಾರ ಇಲ್ಲ ಎಲ್ಲದರಲ್ಲೂ ಇದ್ದೇ ಮನಸ್ಸೆಂಬ ಇಂದ್ರಿಯದ ವ್ಯಾಪಾರವನ್ನು ಒಮ್ಮೆ ಚಿಂತನೆ ಮಾಡಿ, ಹೇ ಸ್ವಾಮಿ ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗಿನ ಬರೆಯಂತ ಈ ಮನಸ್ಸಿನ ವ್ಯಾಪಾರ ಏನೇನಾಯಿತು ಅಲ್ಲಲ್ಲೆಲ್ಲ ಕ್ಷಣ ಕ್ಷಣಕ್ಕೂ ನಿನ್ನ ಇಂಥ ರೂಪಗಳು ದೇವತೆ ಇಂತಿಂಥ ರೂಪಗಳು ಹೊರಟು ಬರ್ತಾ ಇವೆ, ಅವೆಲ್ಲವೂ ನಿನಗರ್ಪಿತ ಹರಿಯೇ. ಆಯಾ ದೇವತೆಗಳಂತನೆಯಾಗಿ ನಿನಗೆ ನಿನ್ನ ರೂಪಗಳನ್ನು ಅರ್ಪಿತ ಹರಿಯೇ ಅಂದರೆ ನೀವು ಮನಸ್ಸಿನಿಂದ ಮಾಡಿದ ಆಲೋಚನೆಗಳೆಲ್ಲ ಅಂದರೆ ಭಗವಂತ ನಿಮ್ಮ ಕರ್ಮಾನುಸಾರ ಏನೇನು ಆಲೋಚನೆಗಳು ಮಾಡಿಸ್ತಾನೆ ಅಲ್ಲಿರುವ ಭಗವದ್ ರೂಪಗಳನ್ನು ದೇವರಿಗೆ ಐಕ್ಯ ಚಿಂತನೆ ಮಾಡುವುದೇ ದೊಡ್ಡ ಸಾಧನೆ. ಇದಕ್ಕಿಂತ ದೊಡ್ಡದಿಲ್ಲ. ಇದು ಯಾರೋ ದೊಡ್ಡ ದೊಡ್ಡವರು ಮಾಡುವರು, ನಾವೆಲ್ಲಿ ಮಾಡಬೇಕು ಇದನ್ನ ಅಂದರೆ ನಾವು ಯಥಾಶಕ್ತಿ ಮಾಡಲೇಬೇಕು. ಇದನ್ನೇ ಹರಿಕಥಾಮೃತ ಸಾರದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ಚೂರು ತಿಳಿಸಿಕೊಟ್ರೆ ಅದನ್ನು ಇಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟು. ಹಾಗಾದರೆ ಇನ್ನ ಮನಸ್ಸು ಇಲ್ಲಿ ನೋಡಿ, ಎಲ್ಲ ರೂಪಗಳು 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 ಐಕ್ಯ ಚಿಂತನೆ ಮಾಡ್ತಾ ಬಂದ್ರ, ಆದರೆ ಈ ಸ್ವರೂಪ ಮನಸ್ಸಿನಿಂದ ಹೊರ ಮನಸ್ಸಿನವರೆಗೂ ಆಲೋಚನೆ ಎಂಬುದು ಮನಸ್ಸಿನ ಆಲೋಚನೆ ಟ್ರಾನ್ಸ್ಫರ್ ಹೇಗಾಗುತ್ತೆ ಅಂದರೆ ಈ ರೂಪಗಳು ಐಕ್ಯ ಆಗೋದರಿಂದ ಮಾತ್ರ ಅಲ್ಲ, ಇನ್ನೊಂದಿದೆ. ಏನದು ಅಂದರೆ ಭಗವಂತನ ಮನಸ್ಸಿನ ಆಕಾರದ ಭಗವದ್ ರೂಪ ಜೀವನ ಸ್ವರೂಪ ದೇಹದ ಮನಸ್ಸಿನ ಆಕಾರದ ಭಗವದ್ ರೂಪಕ್ಕೆ ಐಕ್ಯ ಆದರೆ ಮನಸ್ಸು ಮನಸ್ಸು ಐಕ್ಯ ಅಂದರೆ ಮನಸ್ಸಿನಿಂದ ಮನಸ್ಸಿಗೆ ಆಲೋಚನೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಸ್ವರೂಪ ದೇಹದ ಮನಸ್ಸಿನ ಆಕಾರದ ಭಗವದ್ ರೂಪಕ್ಕೂ ಲಿಂಗ ದೇಹದ ಮನಸ್ಸಿನ ಆಕಾರದ ಭಗವದ್ ರೂಪಕ್ಕೂ ಐಕ್ಯ ಆದರೆ ಎರಡು ಮನಸ್ಸುಗಳು ಐಕ್ಯ. ಹಾಗೆ ಲಿಂಗದೇಹದ ಮನಸ್ಸಿನ ಆಕಾರದ ಭಗವದ್ ರೂಪ ಅನಿರುದ್ಧ ದೇಹದ ಮನಸ್ಸಿನ ಆಕಾರದ ಭಗವದ್ ರೂಪ ಸ್ಥೂಲ ದೇಹದ ಮನಸ್ಸಿನ ಆಕಾರದ ಭಗವದ್ ರೂಪ ಎಲ್ಲ ಐಕ್ಯ ಆದರೆ ಮನಸ್ಸಿಂದ ಮನಸ್ಸಿಗೆ ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಅದಕ್ಕೆ ಈ ಹೊರ ಮನಸ್ಸಿನಲ್ಲಿ ದುಃಖ ಸುಖಗಳು ಮನಸ್ಸಿನ ವಿಕಾರಗಳಾದರೆ ಅದು ಟ್ರಾನ್ಸ್ಫರ್ ಒಳಕ್ಕೆ ಜೀವನಿಗೆ ಮುಟ್ಟೋದು ಹೇಗೆ ಅಂದರೆ ಈ ಥರ ಅಲ್ಲಲ್ಲಿರುವ ಭಗವದ್ ರೂಪ ಅಲ್ಲಿ ಐಕ್ಯ ಆದರೆ ಅದು ನಮಗೆ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಇದು ನಮ್ಮ ಹೊರಗಿರುವ ಸುಖ ದುಃಖಗಳೆಲ್ಲ ಜೀವನ ಪರ್ಯಂತ ಹೋಗುವ ರೀತಿ, ಇದನ್ನು ತಿಳಿಯಬೇಕು ಅಂತ ತಿಳಿಸಿ ಇನ್ನು ಮುಂದೆ ಹೇಳ್ತಾರೆ. ಬಾಹ್ಯ ಮನಃ ತಾಪದ ಅನೇಕ ವಿಧಂ, ಈ ಮನಸ್ಸು ಅನೇಕ ವಿಧವಾಗಿದೆ. ಯಾವ್ದು ಮನಸ್ಸು? ಬುದ್ಧಿ, ಚಿತ್ತ, ಚೇತನ, ಅಹಂಕಾರ. ನಂತರ ಇದು ಐದು ರೀತಿ. ನಂತರ ಕಾಮ, ಸಂಕಲ್ಪ, ವಿಚಿಕಿತ್ಸಾ, ಶ್ರದ್ಧ, ಅಶ್ರದ್ಧ, ಧೃತಿ, ಅಧೃತಿ, ಹುರೀ, ಧೀ, ಗೀ, ಇತಿ ದಶವಿಧ. ಹತ್ತು ರೀತಿಯಾಗಿದೆ. ಅಂದರೆ ಮನಸ್ಸು ಎಷ್ಟು ಕಂಪಾರ್ಟ್ಮೆಂಟು ಅಂತ ಡಿವೈಡ್ ಮಾಡ್ತಾ ಇದ್ದಾರೆ. ಜೀರ್ಣ ಕೂಡು ಅದು ನೋಡ್ಲಿಕ್ಕೆ ಹೋದರೆ ಒಂದೇ ಕೂಡು, ಒಳಗೆ ನೋಡಿದರೆ ಹೆಕ್ಟಾಗನಲ್ ಶೇಪ್ನಲ್ಲಿ ಚಿಕ್ಕ 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 ಎಷ್ಟು ತೂತುಗಳಿರುತ್ತೋ ಆ ಥರ ಈ ಮನಸ್ಸಿನಲ್ಲೇ ಕಂಪಾರ್ಟ್ಮೆಂಟ್ಸ್ ಬಹಳ ಇವೆ. ಒಂದು ರೀತಿ ನೋಡಿದರೆ ಐದೇ ಕಂಪಾರ್ಟ್ಮೆಂಟ್, ಇಲ್ಲ ಒಳಗೆ ನೋಡಿದರೆ ಹತ್ತು ರೀತಿ ಕಂಪಾರ್ಟ್ಮೆಂಟ್ ಇದೆ, ಇನ್ನೊಂದು ರೀತಿ ಒಂಬತ್ತು, ಇನ್ನೊಂದು ಹನ್ನೊಂದು, ಇನ್ನ ನೂರು ಸಾವಿರ ಕೋಟಿ ಕೋಟಿ ಚಿಕ್ಕ 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 ಕಂಪಾರ್ಟ್ಮೆಂಟ್ಸ್ ಇವೆ ಎಲ್ಲಿ ಮನಸ್ಸಿನಲ್ಲಿ. ಅಲ್ಲಲ್ಲಿಂದ ಒಂದೊಂದು ಭಾಗದಿಂದ ಒಂದೊಂದು ರೀತಿಯಾದ ಆಲೋಚನೆ ಹುಟ್ಟಿ ಕೋಟಿ ಕೋಟಿ ಆಲೋಚನೆಗಳು ಹುಟ್ಟಿ ಬರ್ತಾ ಒಂದು ಆಲೋಚನೆ ಬರುತ್ತೆ ನೋಡಿ. ದೇವರ ಆರತಿ ಮಾಡ್ತಾ ಇದ್ದಾರೆ. ಆರತಿ ನೋಡ್ತಾ ಇದ್ದೀರಾ? ನೋಡೋ ಕಾಲಕ್ಕೆ ದೇವರ ಚಿಂತನೆ ಬರ್ತಾ ಇದೆ. ಆ ಮೂರ್ತಿಯಲ್ಲಿ ಹೇಗಿದ್ದಾನೆ, ಆರತಿಯಲ್ಲಿ ಹೇಗಿದ್ದಾನೆ, ಅವರ ಕೈ ಕದಲತಾ ಇದ್ರೆ ಅಲ್ಲಿ ಹೇಗಿದ್ದಾನೆ, ಇದೆಲ್ಲ ಚಿಂತನೆ ಬರ್ತಾ ಇದೆ. ಮತ್ತೆ ಅವರು ಮಾತಾಡ್ಕೊಳ್ಳೋದು, ಅಲ್ಲಲ್ಲಿದ್ದವ್ರು ಮಾತಾಡೋದು, ಪಕ್ಕಕ್ಕಿದ್ದವ್ರು ಮಾತಾಡೋದು, ಅಲ್ಲಿಗೂ ಮನಸ್ಸು ಹೋಗ್ತಾ ಇದೆ. ಅವ್ರನ್ನ ಬೈಕೊಳ್ತಾನೋ ಇದೆ, ಇವ್ರು ಹೀಗೆ ಮಾಡ್ತಾರೆ, ಅವ್ರು ಹಾಗೆ ಮಾಡ್ತಾರೆ, ಹಾ ಹೀಗೆ ಒಂದ್ಸಲ ನೋಡ್ತಾ ಇದ್ದಾರೆ. ಎಲ್ಲ ಆಲೋಚನೆಗಳು ಬರ್ತಾ ಇವೆ. ಒಳ್ಳೆ ಆಲೋಚನೆ ಮಾಡ್ಲಿಕ್ಕೆ ಹೋದಾಗ ಬೇರೆ ಬೇರೆ ಆಲೋಚನೆಗಳು ಬರ್ತಾ ಇವೆ. ಇದೊಮ್ಮೆ ಬೇರೆದೇ ಯಾವುದೋ ಆಲೋಚನೆಗಳು ಮಾಡ್ಲಿಕ್ಕೆ ಹೋದಾಗ ದೇವರ ಆಲೋಚನೆಗಳೇ ಬಂದು ಬಿಡ್ತಾ ಇವೆ. ಹೌದಾ? ಅದೇ ಅಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಮಿಶ್ರಣ ಭಗವದ್ ರೂಪಗಳು. ಆ ಒಂದು ಭಗವದ್ ರೂಪದಿಂದ ಒಂದು ರೀತಿಯಾದ ಆಲೋಚನೆಗಳು ಹುಟ್ಟು ಬರ್ತಾ ಇದ್ದರೆ ಅದರೊಳಗೆ ಇನ್ನೊಂದು ರೂಪ ಪ್ರಕಟ ಆಗಿ ಬೇರೊಂದು ಕಡೆ ಕರ್ಕೊಂಡು ಹೋಗುತ್ತೆ ಮನಸ್ಸನ್ನು. ಆ ರೀತಿಯಲ್ಲಿ ಕೋಟಿ ಕೋಟಿ ರೀತಿಯಾದ ಅನೇಕ ಆಲೋಚನೆಗಳು ಬಂದು ನಮ್ಮನ್ನ ಆ ರೀತಿ ಕರ್ಕೊಂಡು ಹೋಗ್ತಾ ಇವೆ. ಅದನ್ನು ಹೇಳುತ್ತಾ ಇದ್ದಾರೆ, ಕಾಮ ಸಂಕಲ್ಪ ವಿಚಿಕಿತ್ಸಾ. ಕಾಮ ನಾನಾ ಬಯಕೆಗಳು, ಸಂಕಲ್ಪ ಅಂದರೆ ಹೀಗೆ ಮಾಡಬೇಕು, ಹಾಗ ಮಾಡಬೇಕು ಅಂತ, ಹೀಗೆ ಮಾಡಬೇಕು ಅಂತ ಸಂಕಲ್ಪ. ಹಾಗೆ ವಿಚಿಕಿತ್ಸಾ, ಹೇಗೆ ಮಾಡಲಿ ಹೇಗೆ ಮಾಡಲಿ ಅಂತ ವಿಚಿಕಿತ್ಸಾ. ಆದಮೇಲೆ ಶ್ರದ್ಧಾ, ಇದು ಮಾಡುವುದರಲ್ಲಿ ಹೀಗೆ ಮಾಡಲೇಬೇಕು ಅಂತ ಒಳ್ಳೆ ರೀತಿ ಅಶ್ರದ್ಧಾ ಮಾಡಿದ್ರೆ ಆಯಿತು. ಹಾಗೆ ಕೃತಿ ಅಂದರೆ ಮೊದಲಿಟ್ಟದ್ದು ಕೊನೆಗೊಳಿಸಲೇಬೇಕು ಎಂಬ ಒಳ್ಳೆಯ ಹಠ ಅಧೃತಿ. ಆದರೆ ಆಯಿತು ಬಿಟ್ಟರೆ ಬಿಡ್ತು ಅಂತ ಹೋಗೋದು. ಅಷ್ಟೇ ಅಲ್ಲ, ಹುರೀ ಲಜ್ಜ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಯಾರೇನಂದ್ಕೊಳ್ತಾರೋ ಏನು ಮಾಡ್ತಾರೋ ಏನಂತಾರೋ ಅಂತ ಒಳಗಿರ್ತಾ ಇರುತ್ತೆ. ಇನ್ನು ಭೀಹಿ ಯಾರೇನಂತಾರೋ ಭಯ, ಭೀಹಿ ಅಂದರೆ ನಾನಾ ರೀತಿಯಾದ ವಾಕ್ ಚಾಪಲ್ಯ ಎಲ್ಲ ಹೊರಬರ್ತಾ ಇರುತ್ತೆ. ಇವೆಲ್ಲವೂ ಸೇರಿದರೆ ಹಾ ಎಷ್ಟು ವಿಧ ಅಂದರೆ 10 ರೀತಿಯಾದ ಮನಸ್ಸಿನ ಪ್ರಭೇದ. ಇನ್ನು 9 ವಿಮಲ, ಉತ್ಕರ್ಷಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಹ್ವಿ, ಸತ್ಯ, ಈಶಾನ, ಅನುಗ್ರಹ ಅಂತ 9 ರೀತಿಯಾದ ಭಗವದ್ ರೂಪಗಳಿಂದ ಕೂಡಿದ 9 ರೀತಿಯಾದ ಮನಸ್ಸಿನ ಪ್ರಭೇದವೂ ಇದೆ. ಅಷ್ಟೇ ಅಲ್ಲದೆ ಮುಂದೆ ಹೇಳ್ತಾರೆ, ಕಾಲ ಮಾಯಾ ನಿಯತಿ ಮತಿ ವಿದ್ಯಾ ಕಲಾ ಪ್ರವೃತ್ತಿ ಸ್ಫೂರ್ತಿ ಸಂಬಿತ್ ಪ್ರತಿಷ್ಠಾ ಶಕ್ತಿ, ಇದೆಲ್ಲ 11 ರೀತಿ. ಇಷ್ಟಲ್ಲದೆ ಏನು ಹೇಳ್ತಾರೆ, 100,000 ಅನಂತ ರೀತಿಯಲ್ಲಿ ಏನು ಹೇಳ್ತಾ ಇದ್ದೀರಾ, ಮನಸ್ಸಿನ ಕಂಪಾರ್ಟ್ಮೆಂಟ್ಸ್. 5 ರೀತಿಯಾದ ಕಂಪಾರ್ಟ್ಮೆಂಟು, 10, 9, 11, 100,000, 106,000. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಏವಮೇವ ಜೀವಸ್ವರೂಪಭೂತಂ ಮನೋಪಿ ಅನೇಕ ವಿಧಂ. ಈ ಹೊರಗಿನ ಮನಸ್ಸು ಎಷ್ಟು ರೀತಿಯಾಗಿದೆಯೋ ಜೀವನ ಸ್ವರೂಪದ ಮನಸ್ಸು ಕೂಡ ಅಷ್ಟೇ ರೀತಿ ಪ್ರಭೇದ ಇದೆ. ಅದಕ್ಕೆ ತಕ್ಕಂತೆ ಹೇಳ್ತಾ ಇದ್ದಾರೆ, ಬಿಂಬಸ್ಯ ಮನೋಬುದ್ಧಾದಿ ಮನೋಪಿ, ಬಿಂಬರೂಪಿಯ ಮನಸ್ಸು ಕೂಡ ಅನೇಕ ರೀತಿಯಾಗಿ ನಿಂತು ನಮ್ಮ ಮನಸ್ಸಿನ ಅನೇಕ ಭೇದಗಳನ್ನು ನಿಯಾಮನ ಮಾಡ್ತಾ ಇದೆ. ಅಂದರೆ ದೇವರೇ ಅನಂತ ರೂಪಗಳು ತಗೊಂಡು ನಮ್ಮ ಮನಸ್ಸಿನಲ್ಲಿರುವ ಅನಂತ ಆಲೋಚನೆಗಳನ್ನು ಹುಟ್ಟು ಹಾಕ್ತಾ ಇದ್ದಾನೆ. ಎಷ್ಟು ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಸುಮ್ಮನೆ ಕೂತಿದ್ರು ಎಷ್ಟು ಆಲೋಚನೆ ಬರುತ್ತೀರಿ? ಸುಮ್ಮನೆ ಕೂತಿದ್ರು ಕೂಡ ಇವತ್ತಿನ ಆಲೋಚನೆ, ನಿನ್ನಿನ ಆಲೋಚನೆ, ಮನೆಯ ಆಲೋಚನೆ, ಹುಡುಗಿದ್ದಾಗಿನ ಆಲೋಚನೆ ಎಷ್ಟೆಷ್ಟು ಕೊಡ್ತಾ ಇರ್ತಾನೆ. ಅವನೇ ಅಲ್ಲ ಕೊಡೋದು, ಕ್ಷಣ ಕ್ಷಣಕ್ಕೂ ಕೂಡ ಒಬ್ಬರಿಗ ಇಬ್ಬರಿಗ ಎಷ್ಟು ಜನ ಇದ್ದಾರೆ ಈ ಭೂಮಂಡಲದಲ್ಲಿ, ಎಷ್ಟೆಷ್ಟು ಜನಕ್ಕೆ ಎಷ್ಟೆಷ್ಟು ಆಲೋಚನೆ, ಯಾವ್ಯಾವಾಗ ಯಾವಾಗ ಏನು ಕೊಡಬೇಕು ಕೊಡ್ತಾ ಇದ್ದಾನೆ. ಅದೆಂಥ ಶಕ್ತಿ ಆ ಭಗವಂತನದ್ದು. ಆ ಪರಿಚಯ ಮಾಡಿಕೊಟ್ಟರು ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಮತ್ತು 23ನೇ ತಾರೀಕು ಸಂಜೆಗೆ 4 ಗಂಟೆಗೆ ಸೇರೋಣ. ಅಷ್ಟರವರೆಗೂ ನಿಮಗೆ ಹಾಲಿಡೇಸ್. ಇಷ್ಟೇ, ಮಧ್ಯದಲ್ಲಿ ಮೊದಲೇ ಹೇಳಿದ್ದೀರಾ 23ವರೆಗೂ ಇಲ್ಲ ಅಂತ, ಮತ್ತೆ ಏನು ಕರೆದರ ಅಂದರೆ ಚೂರು ಮರ್ತೋಗಿರ್ತೀರಲ್ಲ, ಒಂದು ಸಲ ಮತ್ತೂ ರಿವೈಸ್ ಮಾಡಿದರೆ ಮನಸ್ಸಿನ ವ್ಯಾಪಾರ ಅಭಿವೃದ್ಧಿ ನಾನು ಚಿಂತನೆ ಮಾಡಲಿಕ್ಕಾಗುತ್ತಾ ಆಗುತ್ತಾ ಮಾಡ್ಬೋದಾ? ದಿನ ಆಗೂ ಮಾಡ್ತಾ ಬನ್ನಿ. ಅಷ್ಟೇ ಅಲ್ಲದೆ ನಾಳೆ 8ನೇ ತಾರೀಕು, ಕೆಲವರು ಬರಲಿಲ್ಲಲ್ಲ, 8ನೇ ತಾರೀಕು ಎಲ್ಲರೂ ಕೂಡ ಶ್ರೀಪಾದರಾಜ ಮಠಕ್ಕೆ, ಅಲ್ಲಿ ಭಿಕ್ಷಾ ಇಟ್ಟುಕೊಂಡಿದೆ ಶ್ರೀಪಾದರಾಜ ಸ್ವಾಮಿಗಳಿಗೆ, ತಂಬೆಹಳ್ಳಿ ಸ್ವಾಮಿಗಳಿಗೆ ಚಿಕ್ಕ ಸಂದರ್ಭ, ಒಂದು ಮನೆ ಗೃಹ ಪ್ರವೇಶ ಅಂತ ಚಾಮರಾಜಪೇಟೆ ಮಾತೃ ಸಂಘದ ಹಿಂಭಾಗದಲ್ಲಿ ಚಿಕ್ಕ ಮನೆ, ನೀವೆಲ್ಲ ಬಂದರೆ ಹಿಡಿಸಲ್ಲೇನೋ ಆದರೂ ಅಡ್ಜಸ್ಟ್ ಆಗಿ ಕೊಡಬೇಕು. ತಮಾಷೆಗೆ ಹೇಳಿದೆ, ನೀವೆಲ್ಲ ಬರಬೇಕು. ಚಿಕ್ಕ ಮನೆ ಅದು ದಶಮಸ್ಕಂದ ಭಾಗವತದಲ್ಲಿ ಹೇಳ್ತಾರೆ, ಕೃಷ್ಣ ಹೊರಡುತ್ತಾರೆ ಎಲ್ಲಿಗೆ ಅಂದರೆ ಮಿಥಿಲಾ ನಗರಕ್ಕೆ ಹೋಗ್ತಾರೆ, ತನ್ನವರನ್ನು ನೋಡಲಿಕ್ಕೆ ಹೋಗ್ತಾರೆ. ಅದರಲ್ಲಿ ಶ್ರುತದೇವ ಅಂತ ಭಕ್ತ, ಆತನದು ಚಿಕ್ಕ ಗುಡಿಸಲು, ಅದಕ್ಕೆ ಕೃಷ್ಣ ತನ್ನವರಿಂದೆಲ್ಲ ಹೋಗಿ ಕೊಡುತ್ತಾನೆ. ಯಾರಿಗೂ ಕೊಡ್ಲಿಕ್ಕೂ ಜಾಗ ಇಲ್ಲ, ಎಲ್ಲರೂ ಹಾಗೆ ಸರಪಣ ಸರಪಣ ಕೂತರಂತೆ. ಕೊಡ್ಲಿಕ್ಕೂ ಅತ್ರ ಏನಿಲ್ಲ, ಚಿಕ್ಕ ಚಿಕ್ಕ ಎಲೆ ಇಟ್ಟು ಎಲ್ಲ ಗೆಡ್ಡೆ ಗೆಣಸು ಮುಂದೆ ಇಟ್ಟು ಕೃಷ್ಣ ಅರ್ಪಣ ಅಂತ. ಅವಾಗ ಎಲ್ಲರೂ ಕೇಳುತ್ತಾರೆ, ಕೃಷ್ಣ ಯಾಕೆ ಈ ಕಡೆ ನೋಡ್ಲಿಕ್ಕೆ ಬಂದದ್ದು ಅಂದರೆ, ಅವಾಗೆ ಶ್ರುತದೇವ ಹೇಳುತ್ತಾನೆ, ಕೃಷ್ಣ ಕೇಳುತ್ತಾನೆ, ಶ್ರುತದೇವ ನಿನಗೆ ದ್ವಾರಕೆಗೆ ಬರಲಿಕ್ಕಾಗಲ್ಲ, ನಾನು ದ್ವಾರಕೆಯಿಂದ ಮಿಥಿಲಾ ನಗರಕ್ಕೆ ಬಂದೆ, ರಾಜನ ಮನೆಗೆ ಬಂದೆ, ಅಲ್ಲಿಗೂ ನೀನು ಬರಲಿಲ್ಲ ಯಾಕೆ? ಅವಾಗ ಶ್ರುತದೇವ ಹೇಳುತ್ತಾನೆ, ನೀನು ಎಲ್ಲ ಕಡೆ ಇದ್ದೀಯ, ನನ್ನ ಹೃದಯದಲ್ಲೇ ಇರುವಾಗ ನಿನ್ನನ್ನು ನೋಡ್ಲಿಕ್ಕೆ ಅಲ್ಲಿಗೆ ಯಾಕೆ ಬರಲಿ ಹರಿ? ಅವಾಗ ಎಲ್ಲರಿಗೂ ಅರ್ಥ ಆಗುತ್ತೆ, ಶ್ರುತದೇವ ನೋಡ್ಲಿಕ್ಕೆ ಕೃಷ್ಣ ಯಾಕೆ ಬಂದ. ಆ ಥರ ನೀವೆಲ್ಲರೂ ಕೂಡ ಚಿಕ್ಕ ಮನೆಗೆ ಬಂದು ತಾಂಬೂಲ ತಗೊಂಡು ನಂತರ ಶ್ರೀಪಾರಾಯಣ ಮಠದಲ್ಲಿ ಭಗವಂತನ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ. ಶ್ರೀಕೃಷ್ಣ